ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ.
ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನಗರಗಳು ಭಾಗ 2. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ಸಂಚಿಕೆಯಲ್ಲಿ ನಾವು ಯಾಕೆ ಪಟ್ಟಣಗಳನ್ನು ಬಿಟ್ಟು, ನಗರಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ ಪ್ರಯಾಣ ಬೆಳೆಸಬೇಕು ಅನ್ನುವಂಥ ವಿಚಾರದ ಬಗ್ಗೆ ನಾವು ಕಲಿತು, ನಂತರ ನಗರಗಳ ಉಗಮ ಯಾವ ರೀತಿ ಆಯಿತು ಎಂಬುದಾಗಿ ಸತ್ಯವೇದದ ಆಧಾರದೊಂದಿಗೆ ನಾವು ಕಲಿತೆವು. ಯಾಕೆ ನಗರಗಳ ಮೇಲೆ ದೇವರು ತನ್ನ ನ್ಯಾಯ ತೀರ್ಪನ್ನು ಬರಮಾಡುವತನಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ಈ ದಿನದಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ಇದನ್ನು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಈ ದಿನದಲ್ಲಿ ನಿನ್ನ ವಾಕ್ಯವನ್ನು ಮತ್ತೊಂದು ಆವರ್ತಿ ನಾವು ಧ್ಯಾನಿಸುವ ಹಾಗೆ ನೀ ಕೊಟ್ಟಂಥ ಈ ಮಹಾ ಉನ್ನತವಾದಂಥ ಕೃಪೆಗೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ವಿಶೇಷವಾಗಿ ನಗರಗಳ ಮೇಲೆ ಬರತಕ್ಕಂತಹ ನ್ಯಾಯ ತೀರ್ಪು ಎಂಥವುಗಳ ಆಗಿವೆ. ಈಗಾಗಲೇ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇರತಕ್ಕಂಥದ್ದು, ನಗರಗಳನ್ನು ಬಿಟ್ಟು ಹೊರಬರಬೇಕು ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ನೀಡುವಂಥದ್ದಾಗಿದೆ ಸ್ವಾಮಿ. ಆ ಎಚ್ಚರಿಕೆ ಸಂದೇಶವನ್ನು ನಾವು ಅರಿತುಕೊಳ್ಳುವಾಗೆ ಸಹಾಯ ಮಾಡು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನಗರಗಳ ಮೇಲೆ ಬರತಕ್ಕಂಥ ನ್ಯಾಯ ತೀರ್ಪನ್ನು ಹರಿತುಕೊಂಡು ನಿನ್ನ ಬರೋಣಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಗರಗಳ ಒಂದು ಉಗಮದ ವಿಚಾರವಾಗಿ ನಾವು ನೋಡಿದಾಗ ಮೊದಲನೆಯದಾಗಿ ಕಾಯನನು ನಗರವನ್ನು ಪಟ್ಟಣವನ್ನು ಕಟ್ಟಿದನು ಎಂಬುದಾಗಿ ನಾವು ಆದಿಕಾಂಡ ಪುಸ್ತಕ 4:17 ನೋಡಿದೆವು. ಅನಂತರ ಜಲಪ್ರಳಯದ ನಂತರ ನಿಮ್ರೋದನು ಆ ಒಂದು ಪಟ್ಟಣವನ್ನು ಕಟ್ಟಲು ಜನಗಳನ್ನೆಲ್ಲ ಒಟ್ಟಾಗಿ ಸೇರಿಸಿದನು ಎಂಬುದಾಗಿ ಆದಿಕಾಂಡ ಪುಸ್ತಕ 11 ನಾವು ಅದನ್ನು ಓದುವಂಥವರಾಗಿದ್ದೇವೆ. ಈ ನಗರಗಳನ್ನು ಸತ್ಯವೀರ್ಯದಲ್ಲಿ ನೋಡುವಾಗ ಪಾಪಿಗಳು, ದುಷ್ಟರು ಪಟ್ಟಣಗಳನ್ನು ಕಟ್ಟಿದ್ದಾರೆ. ನಗರಗಳು ಅನೀತಿ, ಪಾಪ, ದುಷ್ಕೃತ್ಯಗಳನ್ನು ಹೆಚ್ಚೆಚ್ಚಾಗಿ ಕಂಡುಬರುವಂತಹ ಕಾರ್ಯಗಳಲ್ಲಿ ತೊಡಗಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ಕಾರಣದಿಂದಲೇ ದೇವರು ನಗರಗಳನ್ನು ಬಿಟ್ಟು ಹೊರಬರಬೇಕೆಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಗರಗಳಲ್ಲಿ ಗಲಿಬಿಲಿ, ಹಿಂಸೆ, ಅಪರಾಧಗಳು ಪ್ರತಿನಿತ್ಯ ತುಂಬಿ ತುಳುಕುವಂಥದ್ದಾಗಿದೆ. ಅವು ಜಗತ್ತಿನ ಇತಿಹಾಸದ ಮುಕ್ತಾಯದವರೆಗೂ ನಿಲ್ಲದೆ ಅದು ನಡೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ ಜಗತ್ತಿನಾದ್ಯಂತ ನಗರಗಳು ಪಾಪ, ಅನೀತಿ, ದುಷ್ಟತನ ಬೆಳೆಯುವ ಹದವಾದಂಥ ಒಂದು ಸ್ಥಳವಾಗಿದೆ. ಎಲ್ಲೆಲ್ಲಿಯೂ ದುಷ್ಟತನ ಕಂಡುಬರುವಂಥದ್ದನ್ನು ನಮ್ಮ ಪ್ರತಿನಿತ್ಯ ಜೀವಿತದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಎಲ್ಲೆಲ್ಲಿಯೂ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಸೆಳೆಯುವ ಆಕರ್ಷಣೆ ಹೆಚ್ಚಾಗುತ್ತಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ನಗರಗಳಿಗೆ ನ್ಯಾಯ ತೀರ್ಪನ್ನು ಬರಮಾಡುವಾತನಾಗಿದ್ದಾನೆ. ಯಾವ ರೀತಿಯಲ್ಲಿ ನಗರಗಳಿಗೆ ಈ ನ್ಯಾಯ ತೀರ್ಪು ಬರತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ನಾವು ಉದಾಹರಣೆ ಸಹಿತವಾಗಿ ನೋಡಬಹುದಾಗಿದೆ. ಲೋಕಕ್ಕೆ ಭಯಂಕರವಾದಂಥ ಅಪಘಾತ ಬರುವುದು, ನಗರಗಳಲ್ಲಿರುವ ಬಹಳಷ್ಟು ಹಣ ಖರ್ಚು ಮಾಡಿ ಕಟ್ಟಿರುವ ವೈಭವದ ಸೊಗಸಾದ ಭವನಗಳು, ಅರಮನೆಗಳು ಖಂಡಿತವಾಗಿಯೂ ನಾಶವಾಗಿ ಮಣ್ಣಿನ ರಾಶಿ ಆಗುವವು. ದೇವರು ಲೋಕದ ಮೇಲೆ ತನ್ನ ನಿಯಂತ್ರಣವನ್ನು ತೆಗೆದುಕೊಂಡಾಗ ವಿನಾಶನಾದಂತಹ ಸೈತಾನನು ತನ್ನ ಕಾರ್ಯವನ್ನು ಆರಂಭಿಸುವಂತೆವನಾಗಿದ್ದಾನೆ. ಆಗ ನಮ್ಮ ನಗರಗಳಲ್ಲಿ ಮಹಾವಿಪತ್ತು ಸಂಭವಿಸುವುದು. ಅವುಗಳು ವಿಶೇಷವಾಗಿ ಹೊರದೇಶಗಳಲ್ಲಿ ಇರತಕ್ಕಂಥ ದೊಡ್ಡ ದೊಡ್ಡ ಪಟ್ಟಣಗಳಾದಂತಹ ಚಿಕಾಗೋ, ಲಂಡನ್, ಆಸ್ಟ್ರೇಲಿಯಾ ದೇಶದ ಮೆಲ್ಬರ್ನ್ ಹಾಗೂ ನ್ಯೂಯಾರ್ಕ್ ನಗರಗಳಲ್ಲಿ ಬೆಂಕಿಯ ಅನಾಹುತದಂತೆ ದೇವರು ಲೋಕದ ಜನರಿಗೆ ಎಚ್ಚರಿಕೆಯನ್ನು ಕೊಡುವಾತನಾಗಿದ್ದಾನೆ. ಪ್ರಿಯ ಕೇಳುಗರೆ, ಆಸ್ಟ್ರೇಲಿಯಾದ ದೇಶದ ಮೆಲ್ಬರ್ನ್ನಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ನ್ಯೂಯಾರ್ಕ್ ಪಟ್ಟಣಗಳಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ, ಅಲ್ಲೆಲ್ಲ ಜ್ವಾಲಾಮುಖಿ ಬರ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ ಕಾಡುಗಳು ಬೆಂಕಿಯಿಂದ ನಾಶವಾದಂಥ ಘಟನೆಗಳನ್ನು ಕಳೆದ ಕೆಲವು ದಿನಗಳ ಹಿಂದೆ ನಾವು ವಾರ್ತೆಗಳಲ್ಲಿ ಗಮನಿಸುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಇವೆಲ್ಲವೂ ಸಹ ದೇವರು ನಗರಗಳಿಗೆ ನ್ಯಾಯ ತೀರ್ಪನ್ನು ನೀಡುವಂಥದ್ದಾಗಿದೆ. ಯಾಕೆ ಅಂದರೆ ದೇವರು ತಾನು ತನ್ನ ಮಕ್ಕಳು ಯಾವಾಗಲೂ ಸಹ ಆತನ ಕಾನೂನು ಕಟ್ಟೆಗಳಿಗೆ ವಿಧೇಯರಾಗಿ ನಡೆಯಬೇಕೆಂಬುದಾಗಿ ಅಪೇಕ್ಷಿಸುವಂಥವನಾಗಿದ್ದಾನೆ. ಯಾವಾಗ ಮನುಷ್ಯನು ಈ ಕಾನೂನು ಕಟ್ಟೆಗಳನ್ನು ಮೀರ್ತಕ್ಕಂಥವನಾಗಿದ್ದಾನೋ ಆವಾಗ ದೇವರು ಸಹ ತನ್ನ ಕೃಪೆಯನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ವಿನಾಶಕಾರನಾದಂಥ ಸೈತಾನನು ಇಂತಹ ಅನೇಕ ಉಪದ್ರವಗಳನ್ನು ಅನೇಕ ಕಾರ್ಯಗಳನ್ನು ಈ ಲೋಕದ ನಗರಗಳ ಮೇಲೆ ತರ್ತಕ್ಕಂಥವನಾಗಿದ್ದಾನೆ. ಲೋಕದ ಅಂತ್ಯವು ಸಮೀಪವಾಗಿದೆ. ಪ್ರತಿಯೊಂದು ನಗರದಲ್ಲಿ ಎಲ್ಲ ರೀತಿಯಲ್ಲಿಯೂ ಅವ್ಯವಸ್ಥೆ ಉಂಟಾಗುತ್ತದೆ, ಅವುಗಳಲ್ಲಿ ಗಲಿಬಿಲಿ ಗೊಂದಲವಿರುತ್ತದೆ. ಮುಂದೇನಾಗುತ್ತದೆಯೋ ನಮಗೆ ಸರಿಯಾಗಿ ಇನ್ನೂ ಸಹ ತಿಳಿದಿಲ್ಲ. ಆದರೆ ದೇವರ ನ್ಯಾಯ ತೀರ್ಪು ದುಷ್ಟ ಜನರ ಮತ್ತು ಅವರಿಗೆ ದೊರಕಿದ ಸುವಾರ್ತೆಯ ಬೆಳಕಿನ ಪ್ರಮಾಣಕ್ಕೆ ತಕ್ಕಂತೆ ಉಂಟಾಗುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನೀವು ಎಷ್ಟು ಸತ್ಯವನ್ನು ತಿಳಿದುಕೊಂಡಿದ್ದೀರೋ ಅಷ್ಟು ಸತ್ಯದಲ್ಲಿ ನೀವು ಯಾವಾಗಲೂ ಸಹ ನೆಲೆಗೊಂಡಿರಬೇಕು. ಯಾಕೆಂದರೆ ದೇವರು ಆ ನ್ಯಾಯ ವಿಚಾರಣೆಯಲ್ಲಿ ನಮಗೆ ಎಷ್ಟು ಬೆಳಕು ಸಿಕ್ಕಿದೆ, ಯಾವ ರೀತಿಯ ಸುವಾರ್ತೆಯ ಸತ್ಯಗಳನ್ನು ನಾವು ಹರಿತುಕೊಂಡಿದ್ದೇವೋ ಆ ಆಧಾರದ ಮೇಲೆ ಆತನು ನ್ಯಾಯ ವಿಚಾರಣೆಯನ್ನು ಮಾಡುವಂಥವನಾಗಿದ್ದಾನೆ. ಹಾಗಾಗಿ ವ್ಯಕ್ತಿಗಳಿಗೆ ದೊರಕಿರುವ ಸುವಾರ್ತೆಯ ಬೆಳಕಿನ ಪ್ರಮಾಣಕ್ಕೆ ತಕ್ಕಂತೆ ಆ ಒಂದು ನ್ಯಾಯ ವಿಚಾರಣೆ, ನ್ಯಾಯ ತೀರ್ಪು ನೆರವೇರುವಂಥದ್ದಾಗಿದೆ. ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ವಿಗ್ರಹಾರಾಧನೆಗೆ ಒಳಪಟ್ಟಿರುವ ಸಾವಿರಾರು ನಗರಗಳಿಗೆ ಶೀಘ್ರದಲ್ಲಿಯೇ ಬರಲಿರುವ ನಾಶದ ಬಗ್ಗೆ ದೇವರು ಜನರಿಗೆ ಅರಿವನ್ನು ತಿಳಿಸಿದ್ದಾನೆ. ಅದರಲ್ಲೂ ಸಹ ದೇವ ಜನರು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೇಗೆ ಹಳೆ ಒಡಂಬಡಿಕೆಯಲ್ಲಿ ವಿಗ್ರಹಾರಾಧನೆ ನಿಮಿತ್ತವಾಗಿ ಇಸ್ರಾಯೇಲ್ ಮೇಲೆ ಬಂದಂತಹ ಆ ಒಂದು ದಂಡನೆಗಳಾಗಿರಬಹುದು ಅಥವಾ ಸುತ್ತಮುತ್ತ ಇರತಕ್ಕಂತಹ ಆ ಒಂದು ಪಟ್ಟಣಗಳು ವಿಗ್ರಹಾರಾಧಕರಾಗಿದ್ದಾಗ ದೇವರು ಅವರ ಮೇಲೆ ಯಾವ ರೀತಿಯಲ್ಲಿ ಈ ನ್ಯಾಯ ವಿಚಾರಣೆಯನ್ನು ತಂದನು, ಯಾವ ರೀತಿಯಲ್ಲಿ ಉಪದ್ರವಗಳನ್ನು ತಂದನು, ಅದನ್ನು ನಾವು ಅರಿತುಕೊಳ್ಳಬೇಕಾಗುತ್ತದೆ. ಹೌದು ಪ್ರಿಯ ಕೇಳುಗರೆ, ದೊಡ್ಡ ನಗರಗಳು ಕೊಚ್ಚಿಕೊಂಡು ಹೋಗುವಂತಹ ಕಾಲ ಸಮೀಪದಲ್ಲೇ ಇರ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗೂ ಬರಲಿರುವ ಈ ನ್ಯಾಯ ತೀರ್ಪಿನ ಬಗ್ಗೆ ಉಳಿದ ಸಭೆಯ ಸದಸ್ಯರಾದಂಥ ನಾವುಗಳು ಎಚ್ಚರಿಕೆಯನ್ನು ನೀಡಬೇಕಾಗಿದೆ. ವಿಪತ್ತು ನಿರೋಧಕ ಕಟ್ಟಡಗಳು ಸಹ ಬೂದಿ ಆಗುವಂತಹ ಒಂದು ವಿಪತ್ತು ಈ ಲೋಕಕ್ಕೆ ಮರತಕ್ಕಂಥದ್ದಾಗಿದೆ. ಫೈರ್ ಪ್ರೂಫ್ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ವಿಪತ್ತು ನಿರೋಧಕ, ಯಾವುದೇ ರೀತಿಯ ಬೆಂಕಿ ಬರಬಹುದು, ಯಾವುದೇ ರೀತಿಯ ಜಲಪ್ರಳಯ ಬರಬಹುದು, ಅಥವಾ ಯಾವುದೇ ರೀತಿಯಲ್ಲಿ ಮದ್ದು ಗುಂಡು ಹಾಕಿದಾಗಲೂ ಸಹ ಅದು ಸಂಪೂರ್ಣವಾಗಿ ನಿರೋಧಕ. ಅಂದರೆ ಯಾವುದೇ ವಿಪತ್ತುಗಳು ಅದಕ್ಕೆ ಏರ್ಪಡದ ರೀತಿಯ ಕಟ್ಟಡಗಳನ್ನು ಇವತ್ತಿನ ದಿನದಲ್ಲಿ ಕಟ್ಟುವಂಥವರಾಗಿದ್ದಾರೆ. ಆದರೆ ದೇವರು ತನ್ನ ಪ್ರವಾದನೆ ಆತ್ಮನ ಮೂಲಕವಾಗಿ ಹೇಳುವಂಥವನಾಗಿದ್ದಾನೆ, ಅವೆಲ್ಲವೂ ಸಹ ನಾಶವಾಗುವಂಥವಾಗಿದೆ ಎಂಬುದಾಗಿ. ಅತ್ಯಧಿಕ ಖರ್ಚಿನಿಂದ ಬೆಂಕಿ ನಿರೋಧಕ ಬೃಹತ್ ಕಟ್ಟಡಗಳನ್ನು ಕಟ್ಟಲಾಗಿದೆ. ದೇವರ ಪ್ರತಿಕಾರದಿಂದ ಹೇಗೆ ಸೋದೋಮ್ ಪಟ್ಟಣವು ಬೆಂಕಿಯಲ್ಲಿ ನಾಶವಾಯಿತೋ ಅದೇ ರೀತಿಯಲ್ಲಿ ಹೆಮ್ಮೆಯ ಪ್ರತಿಕಾರವಾಗಿರುವ ಈ ಬೃಹತ್ ಗಗನ ಚುಂಬಿ ಕಟ್ಟಡಗಳು ಸುಟ್ಟು ಬೂದಿಯಾಗುತ್ತವೆ. ಈ ಲೋಕಕ್ಕೆ ಕೊನೆಯ ಮಹಾನಾಶನವು ಸಂಭವಿಸುವುದಕ್ಕೆ ಮೊದಲೇ ಮಾನವರ ದುರಂಕಾರದ ಸಂಕೇತವಾಗಿರುವ ಮಹಾಸ್ಮಾರಕಗಳು ಮುರಿದು ಬಿದ್ದು ಧೂಳಾಗುವಂಥದ್ದಾಗಿದೆ. ಆತ್ಮೀಯ ಪ್ರೇ ಕೇಳುಗರೆ, ಇಲ್ಲಿ ಹೇಳುವಂತಹದನ್ನು ನಾವು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಚಾರವಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ ಇವತ್ತು ಒಬ್ಬರಿಗೊಬ್ಬರು ತಮ್ಮ ಹೆಮ್ಮೆಯನ್ನು ತೋರಿಸಲು, ತಮ್ಮ ಅಹಂಕಾರದಿಂದ ನಾನು ಹೆಚ್ಚು, ನನ್ನ ದೇಶ ಹೆಚ್ಚು, ನನ್ನ ರಾಜ್ಯ ಹೆಚ್ಚು ಎಂಬುದನ್ನು ತೋರಿಸಿಕೊಳ್ಳುವುದಕ್ಕೋಸ್ಕರ ದೊಡ್ಡ ದೊಡ್ಡ ಮಹಾ ಸ್ಮಾರಕಗಳನ್ನು ನಿರ್ಮಿಸುವಂಥವರಾಗಿದ್ದಾರೆ, ದೊಡ್ಡ ದೊಡ್ಡ ಪ್ರತಿಕಾರಗಳನ್ನು ಮಾಡುವಂಥವರಾಗಿದ್ದಾರೆ, ಬೃಹತ್ ಕಟ್ಟಡಗಳನ್ನು ಕಟ್ಟುವಂಥವರಾಗಿದ್ದಾರೆ. ಆದರೆ ದೇವರು ಹೇಗೆ ಸೋದೋಮ್ ಗೋಮುರ ಪಟ್ಟಣದ ಮೇಲೆ ಆ ಬೆಂಕಿಯನ್ನು ತಂದು ನಾಶ ಮಾಡಿದನೋ ಅದೇ ರೀತಿಯಾಗಿ ಒಂದು ದಿನ ದೇವರು ಎಲ್ಲ ಮಹಾ ಸ್ಮಾರಕಗಳಿರಬಹುದು ಅಥವಾ ಬೆಂಕಿ ನಿರೋಧಕ ಬೃಹತ್ ಕಟ್ಟಡಗಳಿರಬಹುದು ಅವೆಲ್ಲದರ ಮೇಲೆ ದೇವರು ತನ್ನ ನ್ಯಾಯ ತೀರ್ಪನ್ನು ಬರಮಾಡುವಂತವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆ ಕಾಲದಲ್ಲಿ ಜೀವಿಸುವಂತಹ ನಾವು ಇವುಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿದೆ. ಜಲಪ್ರಳಯಕ್ಕೆ ಮೊದಲು ಇದ್ದಂತಹ ಹಾಗೂ ಸೋದೋಮ್ ಗೋಮುರ ಪಟ್ಟಣಗಳಂತೆ ಅತಿ ದುಷ್ಟರಾಗಿರುವ ಆಧುನಿಕ ನಗರಗಳಿಂದ ದೇವರು ತನ್ನ ಪವಿತ್ರಾತ್ಮನನ್ನು ಹಿಂತೆಗೆದುಕೊಳ್ಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ದೇವರು ಪವಿತ್ರಾತ್ಮನನ್ನು ಹಿಂತೆಗೆದುಕೊಳ್ಳುವವನಾಗಿದ್ದಾನೆ. ಅಂದರೆ ಅರ್ಥ, ಅವರಿಗೆ ಕೊಟ್ಟಿರತಕ್ಕಂತಹ ಕೃಪೆ ಕಾಲ ಮುಕ್ತಾಯವಾಗುವಂಥದ್ದಾಗಿದೆ ಎನ್ನುವಂತಹ ಅರ್ಥವನ್ನು ಇದು ಸೂಚಿಸುವಂಥದ್ದಾಗಿದೆ. ಬಹಳ ಬೆಲೆ ಬಾಳುವಂತಹ ಅಮೂಲ್ಯವಾದ ಅರಮನೆಯಂತಹ ಭವನಗಳು, ಅದ್ಭುತವಾದ ಕೌಶಲ್ಯದ ವಾಸ್ತುಶಿಲ್ಪ ಕಟ್ಟಡಗಳ ಮಾಲೀಕರು ಸಮಯ ಮಿತಿಯನ್ನು ಮೀರಿದ್ದಾರೆಂದು ಕರ್ತನಿಗೆ ತಿಳಿದು ಬಂದಾಗ ಅವುಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ಕ್ಷಣಾರ್ಧದಲ್ಲಿ ನಾಶವಾಗುವವು. ಬೆಂಕಿ ನಿರೋಧಕವೆಂದು ತಿಳಿಯಲಾದ ಉನ್ನತವಾದ ಕಟ್ಟಡಗಳು ಬೆಂಕಿಯಿಂದ ನಾಶವಾಗುವವು. ಸ್ವಲ್ಪ ಕಾಲದಲ್ಲಿಯೇ ಲೋಕದ ವಾಸ್ತುಶಿಲ್ಪವು ಹೇಗೆ ನಾಶವಾಗುವುದು ಎಂಬುದಕ್ಕೆ ಇವು ಉದಾಹರಣೆಗಳಾಗಿವೆ. ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂತಹ ಮುಖ್ಯವಾದಂತಹ ವಿಚಾರಗಳನ್ನು ದೇವರು ತಿಳಿಸುವಂತವನಾಗಿದ್ದಾನೆ. ಯಾಕೆ ನಗರಗಳ ಮೇಲೆ ದೇವರು ತನ್ನ ನ್ಯಾಯ ತೀರ್ಪನ್ನು ಬರಮಾಡುವಂತವನಾಗಿದ್ದಾನೆ ಅಂದರೆ ಅನೇಕ ಮಾಲೀಕರು ದೇವರ ಬಳಿಯಲ್ಲಿ ಸಮಯವನ್ನು ಕೇಳಬೇಕಾಗಿದೆ, ತಮ್ಮ ತಪ್ಪಿಗೋಸ್ಕರ ಪಶ್ಚಾತ್ತಾಪ ಪಡಬೇಕಾಗಿದೆ. ಯಾವಾಗ ಅವರ ಸಮಯ ಮಿತಿಯನ್ನು ಮೀರುವಂಥದ್ದಾಗಿದೆಯೋ ಆವಾಗ ದೇವರು ಆ ಪಟ್ಟಣಗಳ ಮೇಲೆ ಅವರಿಗೆ ತಿಳಿಯದ ರೀತಿಯಲ್ಲಿಯೇ ಈ ಒಂದು ದೊಡ್ಡ ಉಪದ್ರವಗಳನ್ನು, ಈ ಒಂದು ನ್ಯಾಯ ತೀರ್ಪನ್ನು ಬರಮಾಡುವಂತವನಾಗಿದ್ದಾನೆ. ಕೋಟ್ಯಾಂತರ ಹಣ ಖರ್ಚು ಮಾಡಿ ಜನರು ಭವ್ಯವಾದ ಕಟ್ಟಡಗಳನ್ನು ಕಟ್ಟುವಂಥವರಾಗಿದ್ದಾರೆ. ಅವುಗಳ ಸೌಂದರ್ಯ, ಬಾಳಿಕೆ ಹಾಗೂ ದೃಢತೆಯ ಬಗ್ಗೆ ಹೆಚ್ಚು ಗಮನವನ್ನು ನೀಡುವಂಥವರಾಗಿದ್ದಾರೆ. ಇವತ್ತಿಗೂ ಸಹ ನಾವು ನೋಡುವಂಥವರಾಗಿದ್ದೇವೆ. ಅನೇಕರು ಮನೆ ಸೌಂದರ್ಯವಾಗಿರಬೇಕು, ಅನೇಕ ಹೆಚ್ಚು ದೀರ್ಘ ಬಾಳಿಕೆ ಬರಬೇಕು, ಅದರ ದೃಢತೆ ಬಗ್ಗೆ ಗಮನ ಹರಿಸಿ ಇಂಜಿನಿಯರ್ಗಳನ್ನು ಸಂಧಿಸುವುದರ ಮೂಲಕವಾಗಿ ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸುವಂಥವರಾಗಿದ್ದಾರೆ. ಆದರೆ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಭದ್ರತೆಗೆ ಹೆಚ್ಚು ಗಮನ ನೀಡಿದರೂ ಯೆರೂಸಲೇಮಿನ ದೇವಾಲಯದಂತೆ ಅವು ನಾಶವಾಗುತ್ತವೆ. ದೇವರು ಇದನ್ನು ಕೊನೆಯ ಕಾಲದ ಪ್ರವಾದಿನಿಯಾದಂತಹ ಶ್ರೀಮತಿ ವೈಟಮ್ಮನವರಿಗೆ ತಿಳಿಸಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಇವುಗಳನ್ನೆಲ್ಲ ಗಮನಿಸಬೇಕು. ಇಸ್ರಾಯೇಲ್ ಜನಗಳು ಸಹ ಯೆರೂಸಲೇಮ್ ದೇವಾಲಯವನ್ನು ಯಾರಿಂದಲೂ ಸಹ ನಾಶ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಹೆಮ್ಮೆ, ಆ ದೃಢತೆ, ಆ ಬಾಳಿಕೆ, ಆ ಸೌಂದರ್ಯದ ಬಗ್ಗೆ ಕೊಚ್ಚಿಕೊಳ್ಳುವಂಥವರಾಗಿದ್ದರು. ಆದರೆ ಕ್ಷಣಾರ್ಧದಲ್ಲಿಯೇ ಅದು ಬೆಂಕಿಯಿಂದ ನಾಶವಾದಂಥ ಘಟನೆ ನಮ್ಮ ಕಣ್ಣ ಮುಂದೆ ಇದೆ ಎಂಬುದನ್ನು ಇತಿಹಾಸ ನಮಗೆ ಪುಷ್ಟೀಕರಿಸುವಂಥದ್ದಾಗಿದೆ. ಆಗಿರಬೇಕಾದರೆ ಪ್ರಿಯ ಕೇಳುಗರೆ, ನಾವು ಇವತ್ತಿನ ದಿನದಲ್ಲಿ ಅನೇಕ ವಿಧವಾದಂಥ ದೊಡ್ಡ ದೊಡ್ಡ ಬೃಹತ್ ಕಟ್ಟಡಗಳನ್ನು ಕಟ್ಟಬೇಕು. ಅದು ಸೌಂದರ್ಯವಾಗಿರಬೇಕು, ಅದು ಹೆಚ್ಚು ಬಾಳಿಕೆ ಬರಬೇಕು, ಅದು ಹೆಚ್ಚು ದೃಢತೆಯನ್ನು ಹೊಂದಬೇಕೆನ್ನುವುದಾಗಿ ಅನೇಕ ಹಣಗಳಿಂದ ನಾವು ಕಟ್ಟುವಂಥವರಾಗಿದ್ದೇವೆ. ಆದರೆ ಅವೆಲ್ಲವೂ ಸಹ ನಾಶವಾಗ್ತದೆ ಎನ್ನುವುದಕ್ಕೆ ಉದಾಹರಣೆ ಆಗಿ ಯೆರೂಸಲೇಮಿನ ದೇವಾಲಯವನ್ನು ದೇವರು ನಮಗೆ ಕೊಟ್ಟಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಸಹ ಶ್ರೀಮತಿ ವೈಟಮ್ಮನವರು ನಮಗೆ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಯಾಗಿ ನ್ಯೂಯಾರ್ಕ್ ನಗರ, ಅಮೇರಿಕದಲ್ಲಿರ್ತಕ್ಕಂತಹ ಈ ನ್ಯೂಯಾರ್ಕ್ ನಗರದ ವಿಚಾರವಾಗಿ ನಾವು ನೋಡಬೇಕಾದರೆ ಅಂತಾರಾಷ್ಟ್ರೀಯಗಳಲ್ಲಿ ನಡೀತಕ್ಕಂತಹ ಒಂದು ಘಟನೆಯನ್ನು ನಾವು ಯಾವಾಗಲೂ ಸಹ ಗಮನಿಸಬೇಕು. ಯಾಕೆ ಇಲ್ಲಿ ಅಮೇರಿಕದ ವಿಚಾರವಾಗಿ ಹೆಚ್ಚು ಮಾತನಾಡತಕ್ಕಂಥವರಾಗಿದ್ದಾರೆ ಅಂದರೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಅಮೇರಿಕದ ಬಗ್ಗೆ ದೇವರು ಪ್ರವಾದನೆಯನ್ನು ತಿಳಿಸಿದ್ದಾನೆ. ಆ ಪಟ್ಟಣ ಯಾವ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದಾಗಿದೆ. ಒಂದು ಕಾಲದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಕುರಿಮರಿ ಅಂತೆ, ಕುರಿಮರಿ ಸತ್ಯವೇದದಲ್ಲಿ ಯೇಸು ಸ್ವಾಮಿಗೆ ಹೋಲಿಸಲ್ಪಟ್ಟಿದೆ. ಆದರೆ ಅದು ಯಾವ ರೀತಿ ಮಾತನಾಡಿತು ಅಂದರೆ ದೂಷಣೆ, ದೈವ ದೂಷಣೆ ಮಾತುಗಳನ್ನು ಹಾಡಿತು ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 13:11-12 ವಚನಗಳಲ್ಲಿ ಓದುವಂತವರಾಗಿದ್ದೇವೆ. ಹಾಗಾಗಿ ನ್ಯೂಯಾರ್ಕ್ ನಗರಗಳು ಮತ್ತು ಇನ್ನೂ ಅನೇಕ ನಗರಗಳ ಬಗ್ಗೆ ಬರ್ತಕ್ಕಂಥ ದೊಡ್ಡ ಉಪದ್ರವಗಳ ಬಗ್ಗೆ ಅವರು ತಿಳಿಸುವಂತವರಾಗಿದ್ದಾರೆ. ದೇವರು ಎಂದೂ ಸಹ ಕರುಣೆ ಇಲ್ಲದೆ ತನ್ನ ಕೋಪವನ್ನು ಪ್ರಕಟಿಸುವುದಿಲ್ಲ. ಆತನು ತನ್ನ ಕೃಪಾ ಹಸ್ತವನ್ನು ಈಗಲೂ ಸಹ ಚಾಚಿ ನಮ್ಮನ್ನು ಕರೆಯುವಂತವನಾಗಿದ್ದಾನೆ. ನ್ಯೂಯಾರ್ಕ್ ನಗರಕ್ಕೆ ಆತನ ಸುವಾರ್ತೆ ಸಾರಬೇಕು. ಜನರು ಕೊನೆಯ ಕಾಲಕ್ಕೆ ವಿರುದ್ಧವಾಗಿ ಕೂಡಿಸಿಟ್ಟಿರುವ ಹಣ, ಚಿನ್ನ, ಬೆಳ್ಳಿ, ಆಸ್ತಿ ಪಾಸ್ತಿ ಸಣಮಾತ್ರದಲ್ಲಿ ಹೇಗೆ ದೇವರಿಂದ ನಾಶವಾಗುವುದೆಂದು ದೇವರು ತನ್ನ ಪ್ರವಾದನೆ ಮುಖಾಂತರವಾಗಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ ನಗರಕ್ಕೆ ಏನು ಬರುತ್ತದೆ ಎಂಬುದಾಗಿ ಅವರಿಗೆ ಅಷ್ಟೊಂದು ಅನುಭವ ಇಲ್ಲದೇ ಇದ್ದಿರಬಹುದು, ತಿಳಿಯಿಸಲ್ಪಟ್ಟಿಲ್ಲದೇ ಇದ್ದಿರಬಹುದು. ಆದರೆ ಒಂದು ದಿನ ದೇವರ ಮಹಾಶಕ್ತಿಯಿಂದ ಅಲ್ಲಿನ ದೊಡ್ಡ ಕಟ್ಟಡಗಳು ನಾಶವಾಗ್ತಕ್ಕಂಥದ್ದಾಗಿದೆ. ಎಲ್ಲೆಲ್ಲಿಯೂ ಮರಣ ಸಂಭವಿಸುವುದು. ಈ ಕಾರಣದಿಂದಲೇ ದೊಡ್ಡ ನಗರಗಳಿಗೆ ಸುವಾರ್ತೆಯ ಮೂಲಕ ಮುಂದೆ ಬರಲಿರುವ ವಿಪತ್ತಿನ ಬಗ್ಗೆ ನಾವು ಎಚ್ಚರಿಕೆಯನ್ನು ನೀಡಬೇಕಾಗಿದೆ. ಒಂದು ಸಾರಿ ಈ ನ್ಯೂಯಾರ್ಕ್ ವಿಷಯವಾಗಿ ದೇವರು ಶ್ರೀಮತಿ ವೈಟಮ್ನವರಿಗೆ ಒಂದು ದರ್ಶನವನ್ನು ಕೊಡ್ತಕ್ಕಂಥರಾಗಿದ್ದಾರೆ. ಅದರ ವಿಚಾರವಾಗಿ ನಾವು ನೋಡಬೇಕಾದರೆ ನ್ಯೂಯಾರ್ಕ್ ನಗರದ ಗಗನಚುಂಬಿ ಕಟ್ಟಡವನ್ನು ದರ್ಶನದಲ್ಲಿ ದೇವರು ಅವರಿಗೆ ತೋರಿಸಿದನು. ಅವು ಬೆಂಕಿ ನಿರೋಧಕ, ಅಂದರೆ ಬೆಂಕಿಯಿಂದ ನಾಶವಾಗದಂಥ ಕಟ್ಟಡಗಳಾಗಿಯೂ ಮಾಲೀಕರಿಗೆ ಹೆಮ್ಮೆ ತರುವಂಥದ್ದಾಗಿಯೂ ಕಟ್ಟಲ್ಪಟ್ಟಿತು. ಅದನ್ನು ಶ್ರೀಮತಿ ವೈಟಮ್ನವರು ಹೇಳಿದಂಥ ವಿಚಾರ ಇತಿಹಾಸದಲ್ಲಿ ಇದು ನೆರವೇರಿದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಹಾಗಾಗಿಯೇ ಅವರನ್ನು ಪ್ರವಾದನಿ ಎಂಬುದಾಗಿ ನಾವು ಹೇಳಬಹುದಾಗಿದೆ. ಅವರು ಕಂಡ ದರ್ಶನದಲ್ಲಿ ದೃಶ್ಯವು ಬೆಂಕಿಗೆ ಮುನ್ಸೂಚನೆ ಆಗಿತ್ತು. ಈ ಕಟ್ಟಡಗಳು ಬಹಳ ಸುರಕ್ಷಿತವಾಗಿವೆ ಎಂದು ಜನರು ಹೇಳುತ್ತಿದ್ದರು. ಆದರೆ ಅವು ಮೇಣದಿಂದ ಮಾಡಿದ ಕಟ್ಟಡಗಳಂತೆ ಬೆಂಕಿಯಿಂದ ಹುರಿದು ಬೂದಿ ಆದವು. ಅಗ್ನಿಶಾಮಕ ದಳವು ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಹಾಗೂ ಅದರ ಸಿಬ್ಬಂದಿ ಅಗ್ನಿಶಾಮಕ ಯಂತ್ರಗಳನ್ನು ನಿರ್ವಹಿಸಲು ಸಾಧ್ಯವಾಗಲಿಲ್ಲ. ಇನ್ನೂ ಸಹ ಅವರು ಹೇಳುವಂಥದ್ದೇನೆಂದರೆ ಚಿಕಾಗೋ, ಲಾಸ್ ಏಂಜಲಸ್ ನಗರಗಳು ಸಹ ಇದೇ ರೀತಿಯಾದಂತಹ ಅನೇಕ ದುಷ್ಟತನ ಮಿತಿ ಮೀರಿದಾಗ, ದೇವರ ಕೃಪೆ ಅಷ್ಟವು ಹಿಂತೆಗೆದಾಗ, ಭಯಂಕರವಾದಂತಹ ಮಳೆಗೆ ಸುನಾಮಿಯಂತಹ ಚಂಡಮಾರುತ ಉಂಟಾಗಿ, ಬೆಂಕಿಯಂತಹ ಅನಾಹುತವು, ಭೂಕಂಪದಿಂದ ಕಟ್ಟಡಗಳು ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ಎಚ್ಚರಿಸುವಂತವರಾಗಿದ್ದಾರೆ. ಇನ್ನೂ ಸಹ ಅವರು ಹೇಳುವಂತಹ ವಿಚಾರವೇನೆಂದರೆ ಫ್ರಾನ್ಸಿಸ್ಕೋ, ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ಓಕ್ಲೋಡ್ ಅಂತಕ್ಕಂತಹ ಆ ಪಟ್ಟಣಗಳ ವಿಚಾರವಾಗಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ವಿಶೇಷವಾಗಿ ಸ್ಯಾನ್ ಫ್ರಾನ್ಸಿಸ್ಕೋ ಅಂತಕ್ಕಂಥ ಸ್ಥಳದಲ್ಲಿ 1906 April 18 and 19 ಮಹಾಭೂಕಂಪ ಇಲ್ಲಿ ಉಂಟಾಯಿತು. ಬೆಂಕಿ ಅನಾಹುತಗಳು ಉಂಟಾಯಿತು. ಇದರಲ್ಲಿ 503 ಜನರು ಸತ್ತರು. $350 million ಆಸ್ತಿ ನಷ್ಟವಾಯಿತು. ಇಂತಹ ವಿಪತ್ತುಗಳು ಪಟ್ಟಣಗಳ ಮೇಲೆ ಅತಿ ಶೀಘ್ರದಲ್ಲೇ ಬರ್ತಕ್ಕಂಥದ್ದಾಗಿದೆ ಎಂಬುದಕ್ಕೆ ದೇವರು ನಮಗೆ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಅದರಲ್ಲೂ ಸಹ ನಿನ್ನೆ ಪಟ್ಟಣದ ಉದಾಹರಣೆಯನ್ನು ನೆನಪಿಸಿಕೊಳ್ಳುವಂತೆ ದೇವರು ಎಚ್ಚರಿಸುವಂತನಾಗಿದ್ದಾನೆ. ದುಷ್ಟ ಪಟ್ಟಣಕ್ಕೆ ಪ್ರವಾದಿಯಾದ ಯೋನನ ಮೂಲಕ ಒಂದು ಸಂದೇಶ ನೀಡಿ ಎಚ್ಚರಿಸಿದನು. ಆಧುನಿಕ ದುಷ್ಟ ನಗರಗಳು ನಿನ್ನೆ ಪಟ್ಟಣದಂತೆ ಪಶ್ಚಾತ್ತಾಪ ಪಟ್ಟಲಿ ದೇವರು ಅಂತಹ ಅನೇಕ ಸಂದೇಶಗಳನ್ನು ನಗರಗಳಿಗೆ ಇವತ್ತು ಸಹ ಕೊಡುವಂತವನಾಗಿದ್ದಾನೆ. ಉದ್ದೇಶವೇನೆಂದರೆ ಎಲ್ಲರೂ ಮನ ತಿರುಗಬೇಕು ಎಂಬುದಕ್ಕೋಸ್ಕರ. ದೇವರ ಆಜ್ಞೆಗಳನ್ನು ಮೀರಿದ ಪರಿಣಾಮವಾಗಿ ಅನೇಕ ನಗರಗಳಲ್ಲಿ ದೇವರ ಉಗ್ರ ಕೋಪದ ಶಿಕ್ಷೆಯು ಕಂಡು ಬಂದಿದ್ದರೂ ಅವುಗಳ ಪಶ್ಚಾತ್ತಾಪ ಪಡುವ ಯಾವ ಲಕ್ಷಣೆಯೂ ಕಾಣುತ್ತಿಲ್ಲ. ಅಲ್ಲಿ ಹೋಟೆಲ್ಗಳು, ಮದ್ಯದ ಅಂಗಡಿಗಳು ಎಲ್ಲವೂ ಕಂಡು ಬರುತ್ತಾ ಇವೆ. ಹಾಗೂ ಅವು ಜನರನ್ನು ಶೋಧನೆಗೆ ಆಕರ್ಷಿಸುವ ಕೇಂದ್ರಗಳಾಗಿವೆ. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಯಾವ ರೀತಿಯಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ? ಅನೇಕ ವಿಧವಾದಂತಹ ನಗರಗಳಲ್ಲಿ ಪಾಪ ಹೆಚ್ಚಾಗಿ ತುಳುಕ್ತಕ್ಕಂಥದ್ದಾಗಿದೆ. ಉದಾಹರಣೆ ಹಾಗೆ ದೇವರು ಅನೇಕ ವಿಚಾರಗಳನ್ನು ನಮಗೆ ತೋರ್ಪಡಿಸ್ತಕ್ಕಂಥವರಾಗಿದ್ದಾರೆ. ಯಾಕೆ ನಗರಗಳ ಮೇಲೆ ಈ ಒಂದು ದೊಡ್ಡ ಉಪದ್ರವವನ್ನು ದೇವರು ತರುವಂಥವನಾಗಿದ್ದಾನೆ ಅಂದರೆ, ನಗರಗಳಲ್ಲಿ ಅನೇಕ ವಿಧವಾದಂತಹ ಪಾಪ, ದುಷ್ಕೃತ್ಯಗಳು, ಅನೀತಿ ಬರ್ತಕ್ಕಂಥದ್ದಾಗಿದೆ. ನಗರಗಳ ಮೇಲೆ ಅನೇಕ ಉಪದ್ರವಗಳು ಬರ್ತಕ್ಕಂಥದ್ದಾಗಿದೆ, ದೇವರ ನ್ಯಾಯ ತೀರ್ಪು ಬಂದಿದೆ, ಇನ್ನು ಮುಂದೆ ಬರ್ತಕ್ಕಂಥದ್ದಾಗಿದೆ ಎನ್ನುವುದಕ್ಕೆ ಅನೇಕ ಉದಾಹರಣೆಗಳನ್ನು ಸತ್ಯವೇದದಿಂದ ಆಧಾರದೊಂದಿಗೆ ನಾವು ನೋಡಿದೆವು. ಇತಿಹಾಸ ತಿಳಿಸ್ತಕ್ಕಂಥ ನ್ಯೂಯಾರ್ಕ್ ನಗರಗಳಿರ್ಬೋದು, ಚಿಕಾಗೋ, ಲಾಸ್ ಏಂಜಲಸ್ ಅನ್ನುವಂತಹ ನಗರಗಳಿರ್ಬೋದು, ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ಓಕ್ಲೆಂಡ ಅಂತಕ್ಕಂತಹ ಪಟ್ಟಣಗಳಿರ್ಬೋದು, ಈ ಎಲ್ಲ ಪಟ್ಟಣಗಳು ಸಹ ಅನೇಕ ವಿಧವಾದಂತಹ ಪಾಪಕ್ಕೆ ದುಷ್ಕೃತ್ಯಕ್ಕೆ ಒಳಗಾದಂತಹ ಪಟ್ಟಣಗಳಾಗಿತ್ತು. ದೇವರು ಮನತಿರುವಿಕೆಗೋಸ್ಕರ ಕೆಲವೊಂದು ಉಪದ್ರವಗಳನ್ನು, ಕೆಲವೊಂದು ನ್ಯಾಯ ತೀರ್ಪನ್ನು ಅವರ ಮೇಲೆ ತರ್ತಕ್ಕಂಥವನಾಗಿದ್ದಾನೆ. ಯಾಕೆ ಅಂದರೆ ಅವರು ಇದನ್ನು ಹರಿತುಕೊಂಡು ಮನತಿರುಗಲಿ ಎನ್ನುವುದಕ್ಕೋಸ್ಕರ. ಹೇಗೆ ಯೋನನನ್ನು ಕಳಿಸಿ ಆ ನಿನವೆ ಪಟ್ಟಣ ಜನರಿಗೆ ಸುವಾರ್ತೆಯನ್ನು ಸಾರಿ ಮನತಿರುಗಿ ಅದು ರಕ್ಷಿಸಲ್ಪಟ್ಟರೋ, ಆ ರೀತಿಯಾಗಿ ಎಚ್ಚರಿಕೆ ಸಂದೇಶಕ್ಕೆ ಕಿವಿಗೊಟ್ಟು ಮನತಿರುಗಲಿ ಎಂಬುದಾಗಿ. ಯಾವಾಗ ಮನತಿರುಗದೆ ಹೋಗ್ತಕ್ಕಂಥದ್ದಾಗಿದೆಯೋ ಆವಾಗ ದೇವರ ಕೃಪೆಯ ಹಸ್ತ ಹಿಂತೆಗೆಯಲ್ಪಟ್ಟು ಅನೇಕ ಉಪದ್ರವಗಳಿಗೆ ಒಳಗಾಗಿ ಪಟ್ಟಣಗಳು ನಾಶವಾಗ್ತಕ್ಕಂಥದ್ದಾಗಿದೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇತರ ಕಟ್ಟಡ ನಗರಗಳ ಮೇಲೆ ಬರ್ತಕ್ಕಂಥ ಉಪದ್ರವವೇನು, ನಗರಗಳಲ್ಲಿರುವ ಕಾರ್ಮಿಕ ಸಂಘಟನೆಗಳು ಹೇಗೆ ಒಟ್ಟಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆಯೊಂದಿಗೆ ಇದನ್ನು ಮುಕ್ತಾಯ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ಹೌದು ದೇವ, ಪಟ್ಟಣಗಳ ಮೇಲೆ ಬರ್ತಕ್ಕಂಥ ಉಪದ್ರವದ ಬಗ್ಗೆ ನೀನು ನಮಗೆ ತಿಳಿಯಪಡಿಸಿದ್ದೆ ಸ್ವಾಮಿ. ಆದರೆ ದೇವ, ಪಟ್ಟಣಗಳಲ್ಲಿರ್ತಕ್ಕಂಥ ನಾವುಗಳು ಅವುಗಳನ್ನು ಅರಿತುಕೊಂಡು ಯೋನನ ರೀತಿಯಲ್ಲಿ ನಿನವೆ ಪಟ್ಟಣಕ್ಕೆ ಬಂದಂಥ ಸುವಾರ್ತೆಯನ್ನು ಅರಿತುಕೊಂಡು ಆ ಪಟ್ಟಣದ ಜನಗಳು ಹೇಗೆ ಮನ ತಿರುಗಿದರೋ ಅದೇ ರೀತಿಯಾಗಿ ಪಟ್ಟಣದಲ್ಲಿರ್ತಕ್ಕಂಥ ನಾವು ಸಹ ಮನ ತಿರುಗುವಾಗೆ ಸಹಾಯ ಮಾಡು. ನಿನ್ನ ಕೃಪೆ ಹಸ್ತವನ್ನು ನಮ್ಮಿಂದ ತೆಗೆಯದ ರೀತಿಯಲ್ಲಿ ಸ್ವಾಮಿ ನಿನ್ನ ಕೃಪೆಗೆ ನಾವು ಪಾತ್ರರಾಗುವಾಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ಈ ಸತ್ಯವನ್ನು ಹರಿತುಕೊಂಡು ಸ್ವಾಮಿ ಪಟ್ಟಣದಿಂದ ಅವರು ದೂರ ಹೋಗಿ ಮನ ತಿರುಗಿ ಜೀವಿಸುವಂತಹ ಮನಸ್ಸನ್ನು ಅವರಿಗೆ ಕೊಟ್ಟು ನಡೆಸು, ಆಶೀರ್ವಹಿಸು. ನಿನ್ನ ಕೃಪೆ ಹಸ್ತವನ್ನು ಅವರ ಮೇಲೆ ಚಾಚು. ನಿನ್ನ ರಕ್ಷಣೆ ಹಸ್ತವನ್ನು ಅವರಿಗೆ ಅನುಗ್ರಹಿಸಿಕೊಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಜಗದ ಬೆಳಕು ನೀನೇ, ಜಗದ ಬೆಳಕು ನೀನೇ.